अयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसान्नसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಮುಂದೆ ಹೇಳುತ್ತಾ ಬರ್ತಾ ಇದ್ದಾರೆ ವೈಶಂಪಾಯನರು ರಾಜನಿಗೆ, ಶೃಣುರಾಜನ್ ಯಥಾಭೇದ ಕುರುಪಾಂಡವಯೋರಭೂತ್, ಆ ಕೌರವರಿಗೆ ಪಾಂಡವರಿಗೆ ಮಧ್ಯೆ ವೈರ, ಅದಕ್ಕೆ ಬೇಕಾದಂಥ ಮನೋ ವಿರಸ ಹೇಗೆ ಬಂತು, ನಂತರ ವಿಶೇಷವಾಗಿರತಕ್ಕಂಥ ರಾಜ್ಯಕ್ಕಾಗಿ ಜೂಜಾಟ, ಜೂಜಾಟದಿಂದ ಬಂದಿರತಕ್ಕಂಥ ವನವಾಸ, ಅದರಿಂದ ಬಂದ ಯುದ್ಧ, ಎಲ್ಲವನ್ನು ನಾಶ ಮಾಡತಕ್ಕಂಥದ್ದು ಅವೆಲ್ಲವನ್ನು ಹೇಳ್ತೇನೆ. ಮೃತೆ ಪಿತರಿತೆ ವೀರಾಹ ವನಾದ್ದೇತ್ಯ ಸ್ವಮಂದಿರಂ ನ ಚಿರಾದೇವ ವಿದ್ವಾಂಸ ವೇದೇ ಧನುಷಿ ಚ ಭವನ್. ಪಾಂಡುರಾಜ ತಾನು ಸ್ವರ್ಗಸ್ಥನಾದ ಮೇಲೆ ಪಾಂಡವರು ಕಾಡಿನಿಂದ, ಅಂದರೆ ಏನು ಆ ವಿಶೇಷವಾಗಿರತಕ್ಕಂಥ ಬದರಿಕಾಶ್ರಮಕ್ಕೆ ಹೋಗುವ ಹಾದಿಯಲ್ಲಿ ಪಾಂಡಿಕೇಶ್ವರ ಅಂತ ಬರುತ್ತೆ, ಅಲ್ಲಿ ಅವರೆಲ್ಲ ವಾಸ ಮಾಡಿಕೊಂಡಿದ್ರು. ಅಲ್ಲಿಂದ ಹೊರಟು ಬರ್ತಾರೆ, ಬಂದು ವಿಶೇಷವಾಗಿ ಹಸ್ತಿನಾಪುರಕ್ಕೆ ಬಂದು ಸ್ವಲ್ಪ ಕಾಲದಲ್ಲೇ ಧನುರ್ವೇದದಲ್ಲಿ ಪಂಡಿತರಾಗ್ತಾರೆ. ತಾಂ ಸತಾ ಸತ್ವವೀರ್ಯೌಜ ಸಂಪನ್ನಾನ್ ಪೌರಸಮ್ಮತಾನ್ ನಾಮೃಷ್ಯನ್ ಕುರವೋ ದೃಷ್ಟ್ವಾ ಪಾಂಡವಾನ್ ಶ್ರೀಯಶೋಭೃತಃ. ಒಳ್ಳೆ ಪರಾಕ್ರಮ ಆದ ಮೇಲೆ ವಿಶೇಷವಾಗಿರತಕ್ಕಂಥ ಸತ್ವ ಬಲ ಓಜಸ್ಸು, ಇದರಿಂದ ಸಂಪನ್ನರಾಗಿದ್ದಾರೆ ಅವರು. ಅಷ್ಟೇ ಅಲ್ಲ, ಎಲ್ಲ ಜನರಿಗೆ ಬೇಕಾದವರಾಗಿದ್ದಾರೆ. ಪೌರಸಮ್ಮತಾನ್ ಇವರನ್ನು ಶ್ರೀ ಯಶೋಭೃತಃ ಪಾಂಡವ, ವಿಶೇಷವಾಗಿರತಕ್ಕಂಥ ಸಂಪತ್ತು, ಹಾಗೆ ಯಶಸ್ಸಿ ದೇವರಿಗೆ, ಅದರಿಂದ ಶೋಭಿಸ್ತಕ್ಕಂಥ ಅವರನ್ನು ನೋಡಿ ಸಹಿಸಲಿಕ್ಕಾಗಿಲ್ಲ ಕೌರವರಿಗೆ. ತಥೋ ದುರ್ಯೋಧನ ಕ್ರೂರ ಕರ್ಣಶ್ಚ ಸಹಸೌ ಬಲಃ ತೇಷಾಂ ನಿಗ್ರಹ ನಿರ್ವಾಸಾನ್ ವಿವಿಧಾಂಸ್ತೇ ಸಮಾರಭನ್. ಅವಾಗ ಕ್ರೂರನಾಗಿರತಕ್ಕಂಥ ದುರ್ಯೋಧನ, ಕರ್ಣ, ಶಕುನಿ ಇವರೆಲ್ಲ ಆ ಪಾಂಡವರನ್ನು ನಿಗ್ರಹ ಮಾಡಲಿಕ್ಕೆ, ಹಾಗೆ ದೇಶದಿಂದ ಹೊರಗೆ ಕಳಿಸಲಿಕ್ಕೆ ಅನೇಕ ಪ್ರಯತ್ನಗಳು ಶುರು ಮಾಡಿ. ಅಥೋ ದುರ್ಯೋಧನ ಶೂರ ಕಲಿಂಗಸ್ಯ ಮತೇ ಸ್ಥಿತ ಪಾಂಡವಾನ್ ವಿರೋ ವಿವಿಧೋಪಾಯೈ ರಾಜ್ಯ ಹೇತೋರಪೀಡಯತ್. ಇಲ್ಲಿ ವಿಶೇಷವಾಗಿ ದುರ್ಯೋಧನನ ಗುರು ಯಾರು? ಕಲಿಂಗ. ಯದ್ಯಪಿ ಇನ್ನೊಂದು ಪಾಠ ಕುಲಿಂಗ, ಕೆಟ್ಟದಾದ ಬುದ್ಧಿ ಇರತಕ್ಕಂಥವ, ಕೆಟ್ಟದಾದ ವಾದ ಅಂದರೆ ವಿಚಾರಧಾರೆ ಇರತಕ್ಕಂಥವ ಇನ್ನೊಬ್ಬರನ್ನ ಕಲಿಂಗ. ಆ ಕಳಿಂಗನ ನೀತಿ ದುರ್ಯೋಧನನಿಗೆ ತುಂಬ ಹಿಡಿಸಿತ್ತು. ದುರ್ಯೋಧನ ಶೂರ ಅಂತ ಶಬ್ದ ಹಾಕ್ತಾ ಬರ್ತಾ ಇದ್ದಾರೆ. ಇಲ್ಲಿ ನೋಡಬೇಕಾದ ಮಾತುಗಳು, ವೇದವ್ಯಾಸರ ಮಾತುಗಳು ತುಂಬ ಚೆನ್ನಾಗಿವೆ. ತನ್ನ ತಂದೆ ಹತ್ತಿರ ಹೋಗ್ತಾನೆ ದುರ್ಯೋಧನ. ಅಪ್ಪ, ನಾನು ಈ ಅಶ್ವಮೇಧ ಯಾಗಕ್ಕೆ ಹೋಗಿದ್ದೆ, ಆ ಸಂಪತ್ತನ್ನೆಲ್ಲ ಬಂದದ್ದನ್ನೆಲ್ಲ ನನಗೆ ಕೈ ಕೊಡ್ತಾ ಇದ್ರು ಸರಿ ಮಾಡಿಡಬೇಕು ಅಂತ, ನಾನೇ ನೋಡ್ಕೊಳ್ತಾ ಇದ್ದೆ ಅದನ್ನು. ಅಷ್ಟು ಸಂಪತ್ತು ನೋಡಿ ನಂಗೆ ತಡಲಿಕ್ಕೆ ಆಗ್ತಾ ಇಲ್ಲ. ಅವಾಗ ಧೃತರಾಷ್ಟ್ರ ಒಂದು ಮಾತು ಹೇಳ್ತಾರೆ, ಅಲ್ಲ ದುರ್ಯೋಧನ, ನೀನು ಶೂರ, ವೀರ ಶೂರ, ಶೌರ್ಯ ಇದೆ ನಿನ್ನಲ್ಲಿ. ಪಾಂಡವರು ಶೂರರೇ, ಅವರು ಹೋಗಿ ಸಂಪಾದನೆ ಮಾಡಿಕೊಂಡು ಬಂದಿದ್ದಾರೆ ತಮ್ಮ ಶೌರ್ಯದಿಂದ. ನೀನು ಸಂಪಾದನೆ ಮಾಡು, ಯಾರು ಬೇಡ ಅಂದರು. ಶೂರನಾದವ ತನ್ನ ಬಲಪರಾಕ್ರಮದಿಂದ ಸಂಪಾದನೆ ಮಾಡಬೇಕಲ್ಲ, ನೀನು ಮಾಡಯ್ಯ. ಇನ್ನೊಬ್ಬರು ಮಾಡಿದರಲ್ಲ ಅಂತ ಯಾಕೆ ಅಳತಾ ಕೂತಿದೀಯ? ನೀನು ಮಾಡು, ಹೋಗು. ಅಲ್ಲಿ ಹೇಳ್ತಾ ಇದೆ, ಶೂರನಾದವ ಯದ್ಯಪಿ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡದೆ ತನ್ನ ಕೆಲಸ ತಾನು ಮಾಡಿಕೊಂಡು ಹೋಗಬೇಕು. ದುರ್ಯೋಧನಾಗಿ ಮಾಡ್ತಾ ಇಲ್ಲ, ಶೂರನಾಗಿದ್ದರೂ ಶೌರ್ಯ ಇದ್ದರೂ ಅವನು ಕಲಿಂಗನ ಮಾತನ್ನು ಕೇಳಿಕೊಂಡಿದ್ದಾನೆ. ಏನು ಕಲಿಂಗ ಅಂದರೆ, ನೀನು ಶೌರ್ಯ ಬೇಡ, ನೀನಾಗಿ ಸಂಪಾದನೆ ಮಾಡುವುದು ಬೇಡ, ಇನ್ನೊಬ್ಬರು ಸಂಪಾದಿಸಿದ್ದನ್ನು ಹೊಡೆದ ಬಿಟ್ಟರೆ ಸಾಕು, ಸಂತೋಷವಾಗಿರ್ತೀಯ, ಮತ್ತೆ ಯಾಕೆ ಕಷ್ಟಪಡ್ತೀಯ ಅಂತ ಕೆಟ್ಟದಾದ ರೀತಿಯಲ್ಲಿ ಏನು ಮತ ಅಭಿಮತ ಕಲಿಂಗನದ್ದಿದೆ, ಆ ಕಲಿಂಗನ ಅಭಿಪ್ರಾಯದ ಮೇಲೆ ಸ್ಥಿರವಾಗಿದ್ದವ ದುರ್ಯೋಧನ. ಆದ್ದರಿಂದಲೇ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಅವರದ್ದನ್ನು ಸೆಳೆದುಕೋಬೇಕು ಅಂತವನ ಪ್ರಯತ್ನ. ಇದು ಶೂರರ ರಕ್ಷಣೆ ಅಲ್ಲ, ಆದರೂ ಅವನು ಶೌರ್ಯ ಇತ್ತಲ್ಲಿ. ಅಂದರೆ ಶೌರ್ಯ ಇದ್ದರೆ ಅದಕ್ಕೆ ತಕ್ಕಂತೆ ಪ್ರವೃತ್ತಿ ಇರಬೇಕು. ದುರ್ಯೋಧನನಲ್ಲಿ ಶೌರ್ಯ ಇದೆ, ತಕ್ಕಂಥ ಪ್ರವೃತ್ತಿ ಇಲ್ಲ. ಯಾಕೆ ಅಂತ ಹೇಳಿದರೆ ಈ ಕಳಿಂಗನಿಂದಾಗಿ. ಕಳಿಂಗ ಆ ಶೌರ್ಯದ ಒಂದು ಪ್ರವೃತ್ತಿ ಆಗದೇ ಮಾಡಿ ಸುಲಭೋಪಾಯಗಳಿಂದ ಇನ್ನೊಬ್ಬರ ಸಂಪತ್ತನ್ನು ಕದ್ದು ಅದನ್ನು ಅನುಭವಿಸುವ ರೀತಿ ಹೇಗೆ ಅಂತ ಬೇರೆಯದೇ ಶೌರ್ಯದ ವಿರುದ್ಧವಾದ್ದು ಅದನ್ನು ಹೇಳಿಕೊಟ್ಟಿದ್ದ. ಆದ್ದರಿಂದ ಶೂರ ಅಪಿ ಶೂರನಾಗಿದ್ರು ಕಲಿಂಗಸ್ಯ ಮತೇ ಸ್ಥಿತ. ಆ ಕಳಿಂಗನ ಅಭಿಪ್ರಾಯಕ್ಕೆ ಹೋಗೊಟ್ಟು ಪಾಂಡವಾನ್ ವಿವಿಧೋಪಾಯೈ ರಾಜ್ಯ ಹೇತೋರ್ ಅಪೀಡಯತ್. ನಾನಾ ಉಪಾಯಗಳಿಂದ ರಾಜ್ಯ ಬೇಕು ಅಂತ ಪಾಂಡವರನ್ನ ತುಂಬಾ ಪೀಡೆ ಕೊಟ್ಟ. ದದಾವಥ ವಿಷಂ ಪಾಪ ಭೀಮಾಯ ಧೃತರಾಷ್ಟ್ರಜಃ ಜರಯಾಮಾಸ ತದ್ವೀರ ಸಹನ್ನೇವ ವೃಕೋದರ ಪಾಪ ಧೃತರಾಷ್ಟ್ರಜ ಮಹಾಪಾಪ್ಯವ. ಇಲ್ಲಿ ಪಾಪ ಅಂತ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಶಬ್ದ ಪಾಪ ಇರತಕ್ಕಂಥವ ಅಂದರೆ ಪಾಪ ಸಂಪಾದನೆ ಮಾಡಿದವ ಆ ಅರ್ಥ ಇಟ್ಟುಕೊಂಡಾಗ ವ್ಯಕ್ತಿ ಬೇರೆ, ಬಂದ ಪಾಪ ಬೇರೆ. ಆದರೆ ಇಲ್ಲಿ ಪಾಪ ಅಂತ ಅವನನ್ನೇ ಕರೆದದ್ದು. ಅವನು ಪಾಪ ಹೆಂಗಾಗ್ತಾನೆ? ಅವನು ಸಂಪಾದನೆ ಮಾಡಿದ ಪಾಪ ಅಲ್ವಾ ಅಂದ್ರೆ ಹೇಳ್ತಾರೆ, ಅವನ ಸ್ವಭಾವವೇ, ಸ್ವರೂಪವೇ ಪಾಪ. ಪಾಪಿಷ್ಠ ಸ್ವರೂಪ ಇರತಕ್ಕಂಥವ ಅಂತ. ಪಾಪ ಅಂತ ಶಬ್ದ ಹಾಕ್ಲಿಕ್ಕೆ ವೇದವ್ಯಾಸರು ಏನು ಉದ್ದೇಶ ಇಟ್ಟುಕೊಂಡ್ರು ಅಂದರೆ, ಈ ಮಿಕ್ಕವರು ದುಷ್ಟರಿದ್ರು, ಸ್ವರೂಪತಃ ಸಜ್ಜನರಾಗಿ ದುಷ್ಟ ಕಾರ್ಯ ಮಾಡಿದವರಿದ್ರು. ಇವನ ಆ ಥರ ಅಲ್ಲ, ಸ್ವಭಾವವೇ ಪಾಪ ಸ್ವಭಾವ. ಅದರಿಂದ ಪಾಪ ಅಂತ ಆ ಒಂದು ಶಬ್ದವನ್ನು ಹಾಕ್ತಾ ಇದ್ದಾರೆ. ಭೀಮಸೇನನಿಗೆ ಅಥ ವಿಷಂ ದದೌ, ವಿಷವನ್ನು ಕೊಟ್ಟ. ತದ್ವೀರ ಸಹನ್ನೇವ ಜರಯಾಮಾಸ ವೃಕೋದರ. ಅಲ್ಲಿ ನೋಡಿ ಚೆನ್ನಾಗಿ ಶಬ್ದಗಳು, ವೇದವ್ಯಾಸರ ಶಬ್ದ ಪ್ರಯೋಗ ಬಹಳ ಚೆನ್ನಾಗಿರುತ್ತೆ. ಅಂದರೆ ಆ ಒಂದು ದೃಷ್ಟಿಯಲ್ಲಿ ಭಾರತವನ್ನು ನಾವು ನೋಡ್ತಾ ಬರಬೇಕು. ವಿಷ ಕೊಟ್ಟಿದ್ದು ಭೀಮನಿಗೆ, ಅದನ್ನು ಸಹನೆ ಮಾಡಿದ್ಯಾರು? ಭೀಮನೇ ಅಲ್ವಾ. ಅಂದರೆ ಹೆಸರು ಏನು ತೋರುತ್ತೆ ಅಂದರೆ ವಿಷವನ್ನು ಜೀರ್ಣ ಮಾಡಿಕೊಂಡ. ಅದಕ್ಕಂದ್ರು ವೃಕೋದರ. ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ವೃಕೋದರ, ತೋಳದಂತೆ ಹೊಟ್ಟೆ ಇರತಕ್ಕಂಥವ ಅಂತ ತಪ್ಪು ಅರ್ಥ ಮಾಡ್ತಾರೆ. ಅಲ್ಲಿ ವೃಕೋ ನಾಮ ಜಠರಾಗ್ನಿ ಅಂತ ಹೇಳ್ತಾರೆ. ವೃಕ ಅಂದರೆ ಜಠರದಲ್ಲಿ, ಉದರದಲ್ಲಿ ಇರತಕ್ಕಂಥ ವೈಶ್ವಾನರಾಜ್ಞಿಗೆ ವೃಕ ಅಂತ ಹೆಸರು. ಭೀಮಸೇನ ದೇವರ ಹೊಟ್ಟೆಯಲ್ಲಿ ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ನಿತ್ಯಂ ಹಿತಂ ವಿಶ್ವದಹಂ ಚ ವಿತ್ತತಂ ಅಂತ ಹೇಳ್ತಾರೆ. ಮಧ್ವರಾಯರ ಹೊಟ್ಟೆಯಲ್ಲಿ ಅಂಗುಷ್ಠ ಮಾತ್ರ ಅಗ್ನಿ ಇದೆ. ನಮ್ದು ಅಣು ಮಾತ್ರ ಅಗ್ನಿಗೆ ಇಷ್ಟು ಊಟ ಮಾಡ್ತಾ ಇರ್ತೀವಿ. ಅಂಗುಷ್ಠ ಮಾತ್ರ ಅಗ್ನಿ ಇದೆ, ವಿಶೇಷವಾದ್ದು, ಜಗತ್ತನ್ನೇ ಸುಡುವಂತಹದ್ದು. ವಿಷವನ್ನು ಏನು ಸುಟ್ಟು ಬೂದಿ ಮಾಡಿಬಿಡುತ್ತೆ. ಆದ್ದರಿಂದ ವೃಕೋದರ ಜರಯ ಮಾಸ ವೃಕ, ಆ ವಿಶೇಷವಾಗಿರತಕ್ಕಂಥ ಅಗ್ನಿಯನ್ನು ಧಾರಣೆ ಮಾಡಿದ್ದಾರೆ ವೈಶ್ವಾನರ. ಅದು ಯಾರು ವೈಶ್ವಾನರ ಆಗಲಿ, ಭಗವಂತ. ಭಗವಂತನನ್ನೇ ಹೃದಯದಲ್ಲಿ ಉದರದಲ್ಲಿ ಧಾರಣೆ ಮಾಡಿದ್ದರಿಂದ ಅವನ ಅನುಗ್ರಹದಿಂದ ಭೀಮಸೇನ ದೇವರು ವಿಶೇಷವಾಗಿ ವಿಷವನ್ನು ಜೀರ್ಣ ಮಾಡಿಕೊಂಡರು. ಸಹನ್ನೇವ ಅಂತ ಈ ಶಬ್ದ ಹಾಕ್ತಾ ಇದ್ದಾರೆ. ಇಲ್ಲಿ ತದ್ವೀರ ಜರಯಾಮಾಸ ವೃಕೋದರ ಅಂತ ಹಾಕಿದ್ದಾರೆ. ಅದನ್ನು ವೀರನಾಗಿರತಕ್ಕಂಥ ವೃಕೋದರ ಜೀರ್ಣ ಮಾಡಿಕೊಂಡ. ಅಷ್ಟು ಮಾತ್ರ ಹೇಳಿಲ್ಲ, ಇನ್ನು ಹೇಳ್ತಾರೆ ಸಹನ್ನೇ ಅಂದರೆ ತುಂಬ ತಡಕೊಂಡೇನೆ ಜೀರ್ಣ ಮಾಡಿಕೊಂಡ. ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ಆ ವಿಷವನ್ನು ಕಕ್ಕಿಕೊಳ್ಳದೆ, ವಿಷ ಪ್ರಯೋಗ ಆದ ಕೂಡಲೇ ತಡೀಲಿಕ್ಕೆ ಆಳಬಾರ ಜನಕ್ಕೆ ವಾಂತಿ ಮಾಡ್ತಾ ಬರ್ತಾರೆ. ಇವರು ಹಾಗಲ್ಲ, ವಿಷವನ್ನು ತಡಕೊಂಡು ಜೀರ್ಣ ಮಾಡಿದುಕೊಂಡ್ರು. ತಡ್ಕೊಂಬೋದೊಂದು, ಜೀರ್ಣ ಮಾಡಿಕೊಳ್ಳೋದು, ಎರಡೂ ಆಯಿತು. ಇನ್ನು ಸಹನ್ನೇವ ಅಂದರೆ ತಡ್ಕೊಂಡ್ರು. ಒಂದು ಯಾವ ತಡ್ಕೊಂಡ್ರು? ಅವರು ಮಾಡಿದಂಥ ಈ ರೀತಿ ಕಾರ್ಯಗಳು, ತಾನು ಸುಮ್ಮನೆ ಇದ್ದರೂ ತನ್ನ ಮೇಲೆ ವಿಷ ಪ್ರಯೋಗ ಮಾಡಿದ ಭೀಮಸೇನ ಯಾರ ತಂಟಿಗೆ ಹೋಗ್ತಾ ಇದ್ದ, ತನ್ನ ಪಾಡಿಗೆ ತಾನು ಇಡ್ತಾ ಇದ್ದ, ಅಂಥ ಭೀಮನ ಮೇಲೆ ವಿಷವನ್ನು ಪ್ರಯೋಗ ಮಾಡಿದರೆ ಆ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಅವನ ಕೊಂದು ಬಿಡಬೇಕಾಗಿತ್ತು. ಆದರೆ ಭೀಮಸೇನ ತಡ್ಕೊಂಡ. ಯಾಕೆ? ಅಣ್ಣನ ಮಾತಿಗ ಈ ಅಣ್ಣ ಹೇಳ್ತಾ ಇದ್ದ, ಏ ತಡಿಯಪ್ಪ, ಕಾಲವಲ್ಲ, ಸರಿಯಲ್ಲ. ಆಯ್ತು, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೂ ಜೀವನದಲ್ಲಿ ಅನೇಕ ತೊಂದರೆಗಳು ಬರ್ತಾ ಇರುತ್ತೆ, ವಿಷದಂತ ತೊಂದರೆಗಳು ಅನೇಕ ಬರ್ತಾ ಇರುತ್ತೆ. ಅದು ನಮಗೆ ತಡೀಲಿಕ್ಕೂ ಆಗಲ್ಲ, ಜೀರ್ಣ ಮಾಡ್ಕೊಳ್ಳಿಕ್ಕೂ ಆಗಲ್ಲ, ಎರಡೂ ಆಗಲ್ಲ. ಜೀರ್ಣ ಮಾಡ್ಕೊಳ್ಳಿಕ್ಕಾಗಲ್ಲ, ಸರಿ, ಬಂದ ಕೂಡಲೇ ತಡೀಲಿಕ್ಕೆ ಆಗಲ್ಲ, ಆದ್ದರಿಂದ ಕುಣಿತಾ ಇರ್ತೀವಿ, ಕುಪ್ಪಳಿಸ್ತಾ ಇರ್ತೀವಿ, ಬಿ ಪಿ ಎಲ್ಲ ಜಾಸ್ತಿ ಆಗಿಬಿಟ್ಟು ಒದರಾಟ ಚೀರಾಟ ಇರುತ್ತೆ. ಇದು ತಡೆಯಲಿಕ್ಕಾಗದೇ ಇರುವುದರಿಂದ ಬಂದ ರಿಯಾಕ್ಷನ್. ಜೀರ್ಣ ಆಗದೇ ಇರುವುದು ಅಂದರೆ ನಾನಾ ರೀತಿಯಲ್ಲಿ ಫೈಲ್ ಆಗೋದು. ಇದು ನಮ್ಮ ಜೀವನದಲ್ಲಿ ಪರಿಪಾಠಿ. ಯಾವ ಸಣ್ಣ ತೊಂದರೆ ಬಂದರೂ ಈ ಥರ ಆಗ್ತೀವಿ ನಾವು. ಹಾಗಾದರೆ ದೇವ್ರನ್ನ ಕೇಳ್ಕೊಂತೀವಿ, ಅಪ್ಪ ಈ ತೊಂದರೆ ಯಾವುದು ಬರದಂಗೆ ನೋಡು ಅಂತ. ಆ ದೇವ ಅಂತಾನೆ, ಅಪ್ಪ ನೀ ಮಾಡಿಕೊಂಡ ಕರ್ಮ ಅಲ್ಲ, ನೀವೇ ಉಣಬೇಕಾಗಿದ್ದು, ಏನು ಮಾಡೋಣ ಅಂತ. ಅದಕ್ಕೆ ಅವ್ರನ್ನ ಕೇಳೋದಿಷ್ಟೇ, ನೀನೇ ವೃಕೋದರನಲ್ಲಿ ಇದ್ದುಕೊಂಡು ವಿಷವನ್ನು ತಡೆಯುವ ಶಕ್ತಿ ಕೊಟ್ಟು ಜೀರ್ಣವನ್ನು ಮಾಡಿಸಿದೀಯ, ನೀನೇ ನಮ್ಮಲ್ಲಿ ವೃಕೋದರ ಅಂತರ್ಗತ ಭಗವಂತ ನೀನೇ ಇದ್ದೀಯ, ನೀನೇ ನಮ್ಮಲ್ಲಿ ಇದ್ದುಕೊಂಡು ವಿಷ ಸಮಾನವಾಗಿರತಕ್ಕಂಥ ನಾನಾ ರೀತಿಯಾದ ತೊಂದರೆಗಳನ್ನೆಲ್ಲವೂ ತಡೆದು ಜೀರ್ಣ ಮಾಡಿಕೊಳ್ಳುವಂತೆ, ಭಗವಂತನಲ್ಲೇ ಮನಸ್ಸಿಡುವಂತೆ ನೀವು ಮಾಡಬೇಕು ಅಂತ ಗುಣಚಿಂತನೆ ಇಲ್ಲಿ. ಅದಕ್ಕೆ ಮೃಗೋದರ ಅಂದರೆ, ಯಾರು ಭೀಮಸೇನ ದೇವರನ್ನು ಚಿಂತನೆ ಮಾಡುತ್ತಾರೆ ಅವರು ಸಮಸ್ತ ವಿಷಗಳನ್ನು ಜೀರ್ಣ ಮಾಡಿಕೊಳ್ಳಿಕ್ಕಾಗುತ್ತೆ. ಯಾಕೆ ಹೇಳಿದೆ ಇಷ್ಟು ವಿಶೇಷ ಅಂದರೆ, ಈಗ ನಮಗೆ ವಿಷ ಬರ್ತಾ ಇದೆ, ಗಾಳಿಯ ಮೂಲಕ, ವ್ಯಕ್ತಿಗಳ ಉಸಿರಾಟದ ಮೂಲಕ. ಉಸಿರಾಟ ಅಂದರೆ ಗಾಳಿ ತಾನೆ. ಒಬ್ಬರಿಂದ ಒಬ್ಬರಿಗೆ ಗಾಳಿಯ ಮೂಲಕ ವಿಷ ಬರ್ತಾ ಇದೆ, ಕ್ರಿಮಿಗಳ ವಿಷ. ಕರೋನ ಅದೊಂದು ಕ್ರಿಮಿ, ಅದರ ವಿಷವೆಲ್ಲ ಬರ್ತಾ ಇದೆ. ಅದನ್ನು ತಡೀಲಿಕ್ಕಾಗ್ತಾ ಇಲ್ಲ, ಜೀರ್ಣ ಮಾಡಿಕೊಳ್ಳಿಕ್ಕಾಗ್ತಾ ಇಲ್ಲ. ಅದಕ್ಕೆ ನಮ್ಮ ಸ್ವಾಮಿ ಭೀಮಸೇನ ದೇವರೊಳಗೆ ವೃಕೋದರ ಅಂತ ಕರೆಸಿಕೊಂಡಿದ್ದು, ಭೀಮಸೇನ ದೇವರಿಗೆ ವಿಷವನ್ನು ತಡೆಯುವ ಶಕ್ತಿ, ಅದನ್ನು ಜೀರ್ಣ ಮಾಡುವ ಶಕ್ತಿ ಕೊಟ್ಟು ಸುಮ್ಮನೆ ಇರುವ ಶಕ್ತಿಯನ್ನು ಕೊಟ್ಟಿದ್ದು. ಹಾಗೆ ಆ ಭೀಮಸೇನ ದೇವರ ಒಳಗಿರುವ ಸ್ವಾಮಿಯೇ ನಮ್ಮೊಳಗಿದ್ದಾನೆ. ನಮ್ಮ ಬಿಂಬಮೂರ್ತಿಯು, ಭೀಮಸೇನ ದೇವರ ಬಿಂಬಮೂರ್ತಿಯು ಒಬ್ಬನೇ, ಬೇರೆ ಅಲ್ಲ. ಇಬ್ಬರ ಶಕ್ತಿಯು ಒಂದೇ. ಭೀಮಸೇನ ದೇವರೊಳಗಿರುವ ದೇವರ ಶಕ್ತಿ, ನಮ್ಮೊಳಗಿರುವ ದೇವರ ಶಕ್ತಿ ಒಂದೇ, ಅದರಲ್ಲಿ ಭೇದ ಇಲ್ಲ. ಮತ್ತೇನು, ಭೀಮಸೇನ ದೇವರಲ್ಲಿರುವ ದೇವರು ತನ್ನ ಶಕ್ತಿ ಪ್ರಕಟ ಮಾಡಿದ್ದಾನೆ, ನಮ್ಮಲ್ಲಿರುವ ದೇವರು ತನ್ನ ಶಕ್ತಿ ಪ್ರಕಟ ಮಾಡತಾ ಇಲ್ಲ. ಅದಕ್ಕೆ ನಮಗೆ ತಡೀಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ನಮ್ಮಲ್ಲಿರುವ ದೇವರು ನಮಗಾಗಿ ಶಕ್ತಿಯನ್ನು ಪ್ರಕಟ ಮಾಡಿ ನಮ್ಮನ್ನು ಈ ವಿಷಾದಿಗಳನ್ನು ತಡೆಯುವಂತೆ, ಜೀರ್ಣ ಮಾಡಿಕೊಳ್ಳುವಂತೆ ಮಾಡಿದರೆ ನಾವು ಜೀರ್ಣ ಮಾಡಿಕೊಳ್ಳಿಕ್ಕಾಗುತ್ತೆ. ಅದಕ್ಕೆ ದೇವ ಅಂದ, ಭೀಮಸೇನ ದೇವರೊಳಗಿರತಕ್ಕಂಥ ಮೃಕೋದರ ನಾಮಕ ಭಗವಂತನೇ ನನ್ನೊಳಗೂ ಇದ್ದಾನೆ ಬಿಂಬಮೂರ್ತಿಯಾಗಿ ಅಂತ, ಇವನೇ ಅಲ್ಲಿದ್ದ ಆ ಕಾರ್ಯ ಮಾಡಿಸಿದ್ದು ಅಂತ ಚಿಂತನೆ ಮಾಡಿದರೆ ನಾನು ನಿಮ್ಮಲ್ಲಿ ಶಕ್ತಿ ಪ್ರಕಟ ಮಾಡಿ ನಿಮ್ಮಿಂದ ವಿಶೇಷವಾಗಿ ಈ ತೊಂದರೆಗಳೆಂಬ ವಿಷವನ್ನು ತಡೆದು ಜೀರ್ಣ ಮಾಡಿಕೊಳ್ಳುವಂತೆ ನಾನು ಮಾಡುತ್ತೇನೆ. ಇದು ಇಲ್ಲಿ ಬರತಕ್ಕಂಥ, ಇಲ್ಲದಿದ್ದರೆ ಭಾರತ ಸುಮ್ಮನೆ ಅವ್ರು ಮಾಡಿದರು ಇವ್ರು ಮಾಡಿದರು ಅಂತ ಹೀಗೆ ಕೇಳ್ತಾ ಹೋಗ್ಲಿಕ್ಕೆ ಬೇಕಾಯ. ಈ ಒಂದು ಚಿಂತನೆಗಳ ಸಾರವೇ ಭಾರತ. ಆ ದೃಷ್ಟಿಯಿಂದ ನೋಡಿದವರೇ ಆಚಾರ್ಯರು, ಅದನ್ನು ನಾವು ಸೆರೆ ಹಿಡಿದುಕೊಟ್ಟವರೇ ಅರಣ್ಯಕಾಚಾರ್ಯರು, ವಿಶೇಷವಾಗಿ ಹೇಳ್ಕೊಡ್ತಾರೆ. ನಂತರ ಪ್ರಮಾಣ ಕೊಟ್ಯಾಂ ಸಂಸುಪ್ತಂ ಪುನರಬದ್ಧ್ವಾ ವೃಕೋದರಂ ತೋಯೇಷು ಭೀಮಂ ಗಂಗಾಯಾಹ ಪ್ರಕ್ಷಿಪ್ಯ ಪುರಮಾವ್ರಜತ್. ಭೀಮಸೇನನ್ನು ಕರ್ಕೊಂಡು ಹೋಗಿ ಇದೇ ಎರಡು ಶಬ್ದಗಳಲ್ಲಿ ಪ್ರಯೋಗ ಮಾಡ್ತಾರೆ. ಅಲ್ಲಿ ಮೊದಲು ಭೀಮಾಯ ಅಂತ, ನಂತರ ವೃಕೋದರ ಅಂದರು. ಇಲ್ಲಿ ಮಂತು ವೃಕೋದರ ಅಂಥೇಳಿ ಭೀಮ ಅಂದರು. ಅವ್ರು ಹೇಳ್ತಾ ಇದ್ದಾರೆ, ಪ್ರಮಾಣಕೋಟಿಯಲ್ಲಿ ಗಂಗೆಯ ಒಂದು ಭಾಗ, ಪ್ರಮಾಣಕೋಟಿ ತುಂಬ ಆಳವಾಗಿರತಕ್ಕಂಥ ಜಾಗ, ಅಲ್ಲಿ ಸಂಸುಪ್ತಂ ಪುನರಬದ್ಧ ವೃಕೋದರಂ, ಚೆನ್ನಾಗಿ ಮಲ ನಿದ್ದೆಯಲ್ಲಿರತಕ್ಕಂಥ ಭೀಮಸೇನನ್ನು ಪುನರಬದ್ಧ್ವಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯದ್ಯಪಿ ಹೇಳಬೇಕಾಗಿದ್ದೇನು, ಸಂಸುಪ್ತಂ ಮೃಕೋದರಂ ಬದ್ಧ್ವಾ ಪ್ರಮಾಣಕೋಟ್ಯಾಂ ತು ಗಂಗಾಯಾಹ ತೋಯೇಷು ಪ್ರಕ್ಷಿಪ್ಯ ಅಂತ ಹೇಳಿದೆ. ಗಂಗೆಯ ನೀರಿನಲ್ಲಿ ಹಾಕಿ ಬಂದರು, ಭೀಮನ ಕಟ್ಟಿ ಹಾಕಿ ಅಂತ ಹೇಳಬೇಕು. ಅಲ್ಲಿ ಹೇಳ್ತಾರೆ ಪುನರಬದ್ಧ ಅಂತ ಹೇಳ್ತಾ ಇದ್ದಾರೆ. ಪುನಃ ಅಂತ ಯಾಕೆ ಹೇಳಿದರು, ಹೇಳ್ತಾ ಇದ್ದಾರೆ ಮೊದಲು ವಿಶೇಷವಾಗಿರತಕ್ಕಂಥ ಆ ಭೀಮಸೇನನ ಕಟ್ಟಿದ್ರು, ತಿರ್ಗಾ ಕಟ್ಟಿದ್ರು. ಅದು ಎರಡು ಸಲ ಕಟ್ಟೋದೇನು ಅಂದರೆ, ಹೇಳ್ತಾ ಇದ್ದಾರೆ ಮೊದಲು ಭೀಮಸೇನ ದೇವರಿಗೆ ಆಹಾರವನ್ನು ಕೊಟ್ಟು ಮಲಗುವಂತೆ ಮಾಡಿದರು. ಮಲಗಿದಾಗ ಆ ಆಹಾರಾದಿಗಳು ಕೊಡುವುದರಲ್ಲೇ ಬಂಧನ, ಪುನಃ ಹಗ್ಗದಿಂದ ಕಟ್ಟಿದ್ದು ಅಂತ ಪುನರ್ಬದ್ಧ್ವಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಂದರೆ ಸರಿಯಾಗಿ ಅರ್ಥ ಆಯ್ತಾ, ಆಹಾರದಲ್ಲೇ ಅಮಲು ಬರುವಂತೆ ಮಾಡಿದ್ದು ಅದು ಒಂದು ಬಂಧನ, ಅಮಲು ಬರುವಂತೆ ಮಾಡಿದ್ದು ಬಂಧನ, ಹೊರಗೆ ಹಗ್ಗ ಕಟ್ಟಿದ್ದು ಇನ್ನೊಂದು ಬಂಧನ. ಅದಕ್ಕೆ ಪುನರ್ಬದ್ಧ ಅಂತ ಆ ಶಬ್ದವನ್ನು ಹಾಕ್ತಾ ಇದ್ದಾರೆ. ಹಾ, ಯಾರನ್ನು ಕಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ, ವೃಕೋದರಂ. ಆ ಶಬ್ದಗಳೆಲ್ಲ ಸ್ವಲ್ಪ ಅನ್ವಯ ಮಾಡಿದರೆ ಅಲ್ಲಿ ಹೇಳ್ತಾರೆ ನೋಡಿ, ಸಾಮಾನ್ಯ ನಿಮಗೆ ಊಟಕ್ಕೆ ಹಾಕಬೇಕು, ಊಟಕ್ಕೆ ಹಾಕುವಾಗ ನೀವು ಚೆನ್ನಾಗಿ ತಿನ್ನುವವರು, ಎರಡು ಅಗಳು ಹಾಕಿ ನಿಮಗೆ ಸುಮ್ಮನೆ ಬಿಟ್ಟುಬಿಟ್ರೆ ನೀವು ಅದು ತಿಂದರೆ ನಿದ್ದೆ ಬರುತ್ತಾ? ಊಟ ಸರಿ ಇಲ್ಲದಿದ್ದರೆ ನಿದ್ದೆ ಬರಲ್ಲ. ಅಥವಾ ಹೊಟ್ಟೆಯಲ್ಲಿ ಭೀಕರವಾದ ಅಗ್ನಿ ಇದ್ದರೆ ನೀವು ಹಾಕಿದ್ದೆಲ್ಲ ಎರಡಗಳಿಗೆ ಸಮಾನ, ಅಂಥವ್ರು ನಿದ್ದೆ ಬರುತ್ತಾ? ನಿದ್ದೆ ಬರೋದೇ ಇಲ್ಲ. ಅಂದರೆ ನಿದ್ರಾರಹಿತ ಅಂತ ಹೇಳುವುದು ಭೀಮಸೇನ ದೇವರಿಗೆ ಗುರುಕೋದರ ಅಂತ ಶಬ್ದದಿಂದ, ಸಂಸುಪ್ತಂ ಮೃಕೋದರಂ ಅಂತ ಹೇಳಿದರು. ಅಂದರೆ ಏನಂತ ಅರ್ಥ, ನಿದ್ದೆ ಬಾರದಿದ್ದರೂ ನಿದ್ರಾರಹಿತರಾಗಿದ್ದರೂ ನಿದ್ದೆ ಮಾಡಿದಂತೆ ಇರತಕ್ಕಂಥ ಭೀಮಸೇನ ದೇವರನ್ನ ಪುನರ್ಬದ್ಧ ಅಂದ್ರೇನು, ಮೊದಲು ಅಮಲು ಕೊಡುವಂಥ ಪದಾರ್ಥಗಳನ್ನು ಲಡ್ಡು ಮೊದಲಾದ್ದೆಲ್ಲ ಕೊಟ್ಟರು, ಅದಕ್ಕೆ ಸಂಸುಪ್ತಂ ಅಂದರು, ಚೆನ್ನಾಗಿ ಮಲಗಿದ್ರು ಅಂತ. ಚೆನ್ನಾಗಿ ದಿನಾಗೂ ಮಲಗ್ತಾ ಇದ್ರಲ್ಲ, ಹಾಗಲ್ಲ, ಅವರು ಅಮಲು ಬರುವಂಥ ಪದಾರ್ಥವನ್ನು ಹಾಕಿ ಕೊಟ್ಟರು, ಅದಕ್ಕೆ ತುಂಬ ನಿದ್ದೆ ಬಂತು. ಆವಾಗ ಆ ಮೊದಲು ಮಾಮೂಲಾಗಾದರೆ ಮಿಕ್ಕವರಿಗೆ ಆ ಅಮಲು ಬಂದದ್ದೇ ಸಾಕು, ಅದೇ ಬಂಧನ. ಅಂದರೆ ಅವರಿಗೆ ಎಚ್ಚರ ಬರಲಿಕ್ಕೆ ಬಂಧನ ಅಮಲು, ಆದ್ದರಿಂದ ಹಾಗೆ ಆಗ್ಬೋದಾಗಿತ್ತು ಪ್ರಮಾಣ ಕೋಟಿಯಲ್ಲಿ ಎಲ್ಲ. ಮತ್ತೆ ಈ ಹಾಕಾದ್ರೂ ಒಳ್ಳೆಯದು ಅಂತ ಇನ್ನು ಮೇಲೆಯೂ ಕಟ್ಟಿದರು. ಯಾರನ್ನು ಕಟ್ಟಿದರು ಅಂದರೆ ಹೇಳ್ತಾ ಇದ್ದಾರೆ, ಯಾರಿಗೆ ನಿದ್ದೆಯೇ ಬರಲ್ಲವೋ ಅರ್ಜುನನಿಗೆ ಹೆಸರು ಗುಡಾಕೇಶ ಅಂತ. ಹೇ ಗುಡಾಕೇಶ ಅಂತ ಕೃಷ್ಣ ಕರೀತಾನೆ ಅರ್ಜುನನನ್ನು. ಯಾಕೆ ಅಂದರೆ ಗುಡಾಕ ಅಂದರೆ ನಿದ್ದೆ, ಗುಡಾಕ ಅದಕ್ಕೆ ಈಶ ಅಂದರೆ ಗೆದ್ದವ, ನಿದ್ದೆಯನ್ನ ಗೆದ್ದವ ಅಂದ್ರೆ ಎಷ್ಟು ದಿನಗಳ ಕಾಲ ನಿದ್ದೆ ಇಲ್ಲದಿದ್ರು ಸಂತೋಷವಾಗಿ ಚೆನ್ನಾಗಿ ನಿದ್ದೆ ಮಾಡಿದವರು ಹೇಗಿರ್ತಾರ ಹಾಗಿರ್ತಾನ ಅಂತ ಅರ್ಜುನ. ಮತ್ತೆ ಅರ್ಜುನನೇ ಹಾಗಿದ್ರೆ ಭೀಮಸೇನ ಹೇಗಿರಬೇಕು? ಹೌದಲ್ಲವೇ? ಅದಕ್ಕೆ ಮುರುಕೋದರ ಶಬ್ದ ಅಂದ್ರೆ ಅರ್ಥ ಏನು? ನಿದ್ದೆ ಇಲ್ಲ, ನಿದ್ದೆ ಗೆದ್ದವರವರು. ಅಷ್ಟೇ ಅಲ್ಲ, ಅಮಲು ಅವರ ಮೇಲೆ ಕೆಲಸಕ್ಕೆ ಮಾಡಲ್ಲ. ಯಾಕೆ? ಮೊದಲೇ ಒಮ್ಮೆ ವಿಶೇಷವಾಗಿರತಕ್ಕಂಥ ವಿಷವನ್ನು, ಕಾಲಕೂಟ ವಿಷವನ್ನು, ಕರ್ಕೋಟಕ ವಿಷವನ್ನು ಪ್ರಯೋಗ ಮಾಡಿದರೆ ಅದನ್ನು ಜೀರ್ಣ ಮಾಡಿಕೊಂಡ್ಬಿಟ್ರೆ. ಯಾಕೆ? ಒಳಗೆ ಜಠರಾಗ್ನಿ ಇತ್ತು. ಮತ್ತೆ ಅಂಥ ಜಠರಾಗ್ನಿ ಇರುವಾಗ ಈ ಅಮಲು ಬರುವ ಪದಾರ್ಥ ಹಾಕಿದರೆ ಅದು ಕೆಲಸ ಮಾಡೀತೇ. ಅಂದ್ರೆ ಏನಂತ ಅರ್ಥ? ಸಂಸುಪ್ತಂ ಅಂತ ಮತ್ತೊಂದು. ಹಾಗಾದರೆ ಆ ಅಮಲು ಬರುವ ಪದಾರ್ಥ ಕೆಲಸ ಮಾಡದೇ ಇರುವಾಗ ಒಳ್ಳೆ ಸಂಸುಪ್ತಿ, ಒಳ್ಳೆ ನಿದ್ದೆ ಹೇಗೆ ಬಂತು ಭೀಮನಿಗೆ ಅಂದರೆ, ಸಂಸುಪ್ತಂ ಅಂದರೆ ಸಮ್ಯಕ ರೀತಿಯ ಸುಪ್ತಂ ಅಂದರೆ ಅವರಿಗೆ ಯಾವ ರೀತಿಯಲ್ಲಿ ನಂಬಿಕೆ ಬರಬೇಕು, ಓಹೋ ಇವನಿಗೆ ತುಂಬಾ ನಿದ್ದೆ ಬಂದದೆ ಅಂತ ಆ ರೀತಿಯಲ್ಲಿ ಮಲಗಿದವ ಭೀಮಸೇನ. ಅಂದರೆ ಅಮಲೇ ಬರಲಿಲ್ಲ, ಅವರು ಕಟ್ಟತಾದರೆ ಕಟ್ಟಿಸಿಕೊಂಡು ಹಾಕಿದ ಮೇಲೆ ಬಿಡಿಸಿಕೊಂಡು ಬಂದವರು. ನೀವು ನನ್ನ ಏನು ಮಾಡಲಿಕ್ಕಾಗಲ್ಲ ಅಂತ ತೋರಲಿಕ್ಕೆ ವಿಶೇಷವಾಗಿರತಕ್ಕಂಥ ನೋಡಿ ಅವರು ಹಾಕಿದ್ದು ಅಲ್ಲಿ, ಪುನರಬದ್ಧ ವೃಕೋದರಂ ಪ್ರಮಾಣ ಕೋಟ್ಯಾಂ ಗಂಗಾಯಾಹ ತೋಯೇಶು. ಆ ಪ್ರಮಾಣ ಕೋಟಿಯ ಗಂಗಾ ಜಲದಲ್ಲಿ ಭೀಮಂ ಪ್ರಕ್ಷಿಪ್ಯ ಅಂತ ಮತ್ತು ಶಬ್ದ ಹಾಕ್ತಾರೆ. ರುಕೋದರ ಅಂತ ಹಾಕಿದ ಮೇಲೆ ಭೀಮ ಅಂತ ಮತ್ತೆ ಹಾಕಬೇಕು ಅಲ್ಲಿ ಹೇಳ್ತಾರೆ. ಭೀಮ ಅಂದ್ರೆ ಭಯಂಕರ ಅಂತ. ಅಂದರೆ ಅವರು ಕಟ್ಟುವಾಗಲೇನೆ, ನೀರಲ್ಲಿ ಹಾಕುವಾಗಲೇನೆ ಅವರನ್ನು ಸದೆಬಡಿಯತಕ್ಕಂಥ ಶಕ್ತಿ ಇತ್ತು ಭೀಮಸೇನಿಗೆ. ಅಷ್ಟೇ ಅಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟು ವಿಶೇಷಣಗಳು ಕೊಟ್ಟರಲ್ಲಿ ಎರಡರಲ್ಲೇ ತುಂಬ್ತಾ ಇದ್ದಾರೆ. ಅಮಲು ಬಾರದವ, ಅದನ್ನು ಜೀರ್ಣ ಮಾಡಿಕೊಂಡವ, ಎರಡನ್ನ ನಿದ್ದೆ ಇಲ್ಲದವ ಅಂತ. ಇಂಥದ್ದಷ್ಟೇ ಅಲ್ಲ, ಅಂಥ ಸ್ಥಿತಿಯಲ್ಲೂ, ಕಟ್ಟಿ ಹಾಕಿದ ಸ್ಥಿತಿಯಲ್ಲೂ ಭೀಮನನ್ನ ನೋಡುತ್ತಾ ಇದ್ರೆ ಅವರಿಗೆ ಹೆದರಿಕೆ ಆಗ್ತಾ ಇದೆ. ಎಲ್ಲಿ ಎದ್ದು ಬಿಡುತ್ತಾನೋ, ಏನು ಮಾಡ್ತಾನೋ ಅಂತ. ಅದಕ್ಕೆ ಭೀಮಂ ಸದಾಕಾಲ ಶತ್ರುಗಳಿಗೆ ನಿದ್ದೆ ಮಾಡಿದಾಗಲೂ ನೋಡಿದರೂ ಭಯ ಹುಟ್ಟುವಂತೆ ಮಾಡತಕ್ಕಂಥವನಾದ್ದರಿಂದ ಭೀಮ. ಅಂಥ ಭೀಮನನ್ನ ಹಾ ಹೇಗೋ ಒಂದು ಹಾಕಿ ಬಂದರು, ಭಯಪಡತಾ ಹಾಕಿ ಬಂದರು. ಏನು ಮಾಡ್ತಾನೋ ಇವ, ಏನು ಮಾಡ್ತಾನೋ ಅಂತ ಹೆದರ್ತಾನೆ ಹಾಕಿ ಬಂದರು. ಅದಕ್ಕೆ ಭೀಮಂ ಪ್ರಕ್ಷಿಪ್ಯ ಪರಮಾವ್ರಜತ್, ತನ್ನ ಪುರಕ್ಕೆ ಬಂದು ಬಿಟ್ಟ. ಅದೇನು ಭೀಮನ ಮೇಲೆ ಯಾಕೆ ದುರ್ಯೋಧನನ ದೃಷ್ಟಿ? ಅದಕ್ಕೆ ಹೇಳ್ತಾ ಬರ್ತಾ ಇದ್ದ ಭೀಷ್ಮಾಚಾರ್ಯ ಹೇಳ್ತಾನೆ ಯುದ್ಧದ ಶುರುವಾತ, ಅಯ್ಯ ಇವರ ಸೈನ್ಯವಿದೆಯಲ್ಲ ಪಾಂಡವರದ್ದು, ಬಲಂ ಭೀಮಾಭಿರಕ್ಷಿತಂ, ಇಡೀ ಪಾಂಡವರ ಸೈನ್ಯವನ್ನು ರಕ್ಷಣೆ ಮಾಡ್ತಾ ಇರೋದು ಭೀಮ, ನಮ್ಮ ಸೈನ್ಯ ನೀವು ರಕ್ಷಣೆ ಮಾಡ್ತಾ ಇದ್ದೀರಿ. ಹೇಳ್ತಾರೆ ಅಪರ್ಯಾಪ್ತಂತು ಇದಂ, ನಮ್ದು ಇಷ್ಟು ದೊಡ್ಡ ಸೇನೆ ಆದರೂ ಕೂಡ ಸಮರ್ಥ ಆಗಿಲ್ಲ. ಪರ್ಯಾಪ್ತಂತು ಬಲಂ ಭೀಮಾಭಿರಕ್ಷಿತಂ, ಭೀಮ ರಕ್ಷಣೆ ಮಾಡತಕ್ಕಂಥ ಬಲ ಚಿಕ್ಕದಾದರೂ ಪೂರ್ಣವಾಗಿದೆ, ನಮ್ದಷ್ಟಿಲ್ಲ ಅಂತ ಹೇಳ್ತಾನೆ. ಯಾಕೆ? ಅಲ್ಲಿ ಏಳೇ ಅಕ್ಷೋಹಿಣಿ ಇಲ್ಲ 11 ಅಕ್ಷೋಹಿಣಿ ಇದೆಯಲ್ಲ ಅಂದರೆ ಹೇಳಿದರೆ ಭೀಮಸೇನ ಇದ್ದಾನೆ, ಭೀಮಸೇನ ಒಬ್ಬನೇ ಸಾಕು 11 ಅಕ್ಷೋಹಿಣಿಯನ್ನು ಕೊಂದು ಹಾಕಲಿಕ್ಕೆ. ಅದಕ್ಕೆ ಅಲ್ಲಿ ಹೇಳಿದ್ದು ಭೀಮನಿಂದ ರಕ್ಷಿತರಾದವರವರು ಇಂಥ ಭೀಮ ಇಲ್ಲಿಲ್ಲ. ಅದಕ್ಕೆ ಭೀಮಂ ಭೀಮ ಶಬ್ದ ಈ ಎಲ್ಲ ಅರ್ಥಗಳನ್ನು ಕೊಡ್ತಾ 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 ಭೀಮ ಅಂದರೆ ಭಯಂಕರಂ. ಆ ಭಯಂಕರನಾಗಿರತಕ್ಕಂಥ ಭೀಮಸೇರನನ್ನು ಗಂಗೆಯಲ್ಲಿ ಹಾಕಿ
ಸರಿ, ಹಾಕಿದ ಮೇಲೆ ಸಂತೋಷವಾಗಿದ್ದ ದುರ್ಯೋಧನ ಅಂದ್ರೆ ಇಲ್ಲ, ಭೀಮಂ ಹಾಕಿದ್ದು ಭಯಂಕರನಾದವನನ್ನ. ಭಯಂಕರ ಅಂದ್ರೆ ಏನಂತ ಅರ್ಥ? ಭಯವನ್ನ ಕರ ಮಾಡತಕ್ಕಂಥವ ಅಂದ್ರೆ ಕೊಡತಕ್ಕಂಥವ. ಆ ನೀರಲ್ಲಿ ಹಾಕುವಾಗಲೇನೆ ಇವರಲ್ಲಿ ಭಯ ಹುಟ್ಟುತ್ತಾ ಇದೆ, ಅಪ್ಪ ಇವನೇನ್ ಮಾಡ್ತಾನೋ ಏನ್ ಮಾಡ್ತಾನೋ ಅಂತಾನೆ ಪುರಕ್ಕೆ ಬಂದಿದ್ದ. ಇಷ್ಟೆಲ್ಲ ಅರ್ಥ ನಮ್ಮ ವೇದವ್ಯಾಸರು ವಿಶೇಷವಾಗಿ ದೇವರ ಮಾತು ಆ ರೀತಿ ಬರ್ತಾ ಇದೆ. ಯದಾ ವಿಬುದ್ಧ ಕೌಂತೇಯ ತದಾ ಸಂಚಿತ್ಯ ಬಂಧನಂ ಉದತಿಷ್ಠನ್ ಮಹಾಬಾಹು ಭೀಮಸೇನೋ ಗತವ್ಯಥ. ಯಾವಾಗಾದರೆ ವಿಶೇಷವಾಗಿರತಕ್ಕಂಥ ಭೀಮಸೇನ ನೀರಲ್ಲಿ ಬಿದ್ದ ಮೇಲೆ ವಿಬುದ್ಧ ಎಚ್ಚರ ಬಂತೋ ನೋಡಿ, ಅಂದರೆ ಎಚ್ಚರ ಬಂತು ಅಂತ ಹೇಳಿದರೆ ವಿಶೇಷವಾಗಿ ಆ ಅಮರನಿಂದ ಎದ್ದರು ಅಂದರೆ ಅಮಲಿನಿಂದ ಇದ್ದವರಂತೆ ಎದ್ದರು, ಅವರಿಗೆ ಬಂದಿದ್ದಿಲ್ಲ. ಆವಾಗ ತನ್ನ ವಿಶೇಷವಾಗಿರತಕ್ಕಂಥ ಬಂಧನಗಳ ಕಳ್ಕೊಂಡ್ರು ಹೇಳತಾ ಇದ್ದಾರೆ, ಅಲ್ಲಿಂದ ಗಂಗೆಯಿಂದ ಎದ್ದು ಬರತಾ ಇದ್ದಾರೆ. ಹೇಗೆ ಗತವ್ಯಥಃ ಅಂದರೆ, ಗತವ್ಯಥಃ ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ ಈ ವ್ಯಥೆಗಳು ದುಃಖಗಳು ನಮಗೂ ಬರುತ್ತೆ, ನಾವು ಕಳ್ಕೊತೀವಿ, ನಮ್ಮನ್ನ ಗತವ್ಯಥರು ಅಂತ ಕರೀತಾರೆ. ಹಾಗಾದ್ರೆ ಭೀಮಸೇನಿಗೂ ವ್ಯಥೆ ಬಂದಿತ್ತು, ಅದು ಕಳ್ಕೊಂಡ್ರು, ಆದ್ದರಿಂದ ಗತವ್ಯಥ ಅಂದ್ರು. ಇಲ್ಲ ಅಂದ್ರು, ಈ ವ್ಯಥೆ ಅವರಿಗೆ ಬರಲೇ ಇಲ್ಲ. ಗತ ಅಂದ್ರೆ ಅವ್ರ ಹತ್ತಿರ ಬರಲಿಕ್ಕೆ ಆಗ್ಲಿಲ್ಲ ಆ ವ್ಯಥೆಗೆ, ಅದರಿಂದ ವ್ಯಥೆಯೇ ಪಡದೆ ಎದ್ದು ಬಂದರು. ವ್ಯಥೆ ಪಟ್ಟು ಅದನ್ನು ಕಳಕೊಂಡು ಎದ್ದು ಬಂದಿಲ್ಲ, ವ್ಯಥೆಯೇ ಇಲ್ಲದೆ ಬಂದರು ಅಂತ ಭೀಮಸೇನ ದೇವರ ಕುರಿತು ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಅನೇಕ ವಿಚಾರಗಳನ್ನು ಭೀಮಸೇನ ದೇವರ ಕುರಿತು ಹೇಳ್ತಾ ಬರ್ತಾ ಇದ್ದಾರೆ. ಭಾರತ ತುಂಬ ಸುಂದರ, ಕಥಾಭಾಗ ತಗೊಳ್ತೀರ ಹಾಗೇ ಹೋಗ್ತಾ ಇರುತ್ತೆ, ಜ್ಞಾನಭಾಗ ತಗೊಳ್ತೀರಾ ಹಾಗೇ ಹೋಗ್ತಾ ಇರುತ್ತೆ. ಎರಡೂ ರೀತಿಯಲ್ಲಿ ಪ್ರವಾಹ, ಒಳಗೂ ಪ್ರವಾಹ ಹೊರಗೂ ಪ್ರವಾಹ ಇರತಕ್ಕಂಥ, ಎರಡೂ ಉಭಯ ಪ್ರವಾಹ ಇರತಕ್ಕಂಥ ಒಂದು ಪ್ರವಾಹ ಅಂದರೆ ಭಾರತ. ಉಭಯತೋ ವಾಹಾಂ ಅಂತ ಹೇಳ್ತಾರೆ, ಅಂದರೆ ಒಂದು ನೀರಿನ ಅಂದರೆ ನದಿಯ ಇತ್ಯಾದಿಗಳೆಲ್ಲ ಒಂದು ಕಡೆ ಹರಿಯುತ್ತೆ, ಎರಡು ಕಡೆ ಹರಿಯತಕ್ಕಂಥ ಒಂದು ನದಿ ಇಲ್ಲ, ಅದು ಭಾರತ. ಲೌಕಿಕವಾಗಿ ಕಥಾಭಾಗದಲ್ಲಿ ಹರಿದು ಹೋಗ್ತಾ ಇರುತ್ತೆ, ಪ್ರಚಂಡವಾಗಿ ಜ್ಞಾನ ಭಾಗದಲ್ಲಿ ಹರಿದು ಹೋಗ್ತಾ ಇರುತ್ತೆ. ಏಕಕಾಲದಲ್ಲಿ ಉಭಯ ಕಡೆ ಹರಿಯುವಂಥ ನದಿ ಅಂತ ಹೇಳಿದರೆ ವಿಶೇಷವಾದ ಪ್ರಚಂಡವಾಗಿರತಕ್ಕಂಥ ನದಿ ನಮ್ಮ ಭಾರತ. ಅದನ್ನು ವಾದಿರಾಜರ ಮಾತಲ್ಲೇ ನೋಡಬೇಕು, ಲಕ್ಷಾಲಂಕಾರದಲ್ಲಿ ಅದ್ಭುತವಾಗಿ ಹೇಳ್ತಾ ಬರ್ತಾರೆ ಮಹಾತ್ಮರು. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೆ ಭಾಗವತವನ್ನು ನೋಡೋಣ.